ಬ್ರಾಹ್ಮಣ ಹಾಗೂ ಚಮ್ಮಾರ. ಶ್ರೀಕೃಷ್ಣನು ನಾರದ ಮುನಿಗಳಿಗೆ ಹೇಳುತ್ತಾನೆ, ನಾಹಂ ತಿಷ್ಟಾಮಿ ವೈಕುಂಠೆ ಯೋಗಿನಾಂ ಹೃದಯೇಶುವ ಯತ್ರ ಗಾಯಂತಿ ಮದ್ಭಕ್ತಾಹ ತತ್ರ ತಿಷ್ಟಾಮಿ ನಾರದ. ಹೇ ನಾರದ, ನಾನು ವೈಕುಂಠದಲ್ಲಿ ಇರುವುದಿಲ್ಲ, ಯೋಗಿಗಳ ಹೃದಯದಲ್ಲಿ ಇರುವುದಿಲ್ಲ, ಮತ್ತೆ ಎಲ್ಲಿರುತ್ತೇನೆ? ಯತ್ರ ಗಾಯಂತಿ ಮದ್ಭಕ್ತಾಹ ತತ್ರ ತಿಷ್ಟಾಮಿ ನಾರದ. ಎಲ್ಲಿ ನನ್ನ ಭಕ್ತರು ನನ್ನ ಸಂಕೀರ್ತನೆಯನ್ನು ಮಾಡುತ್ತಾರೋ ಅಲ್ಲಿಗೆ ಬಂದು ಬಿಡುತ್ತೇನೆ. ತತ್ರ ತಿಷ್ಟಾಮಿ ನಾರದ. ನೋಡಿ, ಭಕ್ತವತ್ಸಲನಿಗೆ ಕೀರ್ತನೆ ಎಂದರೆ ಅಷ್ಟೊಂದು ಪ್ರಾಣ. ನಾವು ಕುಣಿದಾಡಿದರೆ ಅವನು ನಮ್ಮೊಡನೆ ಕುಣಿಯುತ್ತಾನೆ. ಶ್ರೀಕೃಷ್ಣನು ಸರ್ವಾಕರ್ಷಕನು, ಆದರೆ ಈ ಭಕ್ತಿ ಸೇವೆ ಎಂಬುದು ಅವನನ್ನೇ ಆಕರ್ಷಿಸಿ ಬಿಡುತ್ತದೆ. ಅಜಿತನನ್ನು ಭಕ್ತಿ ಸೇವೆ ಜಿತನಾಗಿ ಮಾಡಿಬಿಡುತ್ತದೆ. ಕೃಷ್ಣನನ್ನು ನಾವು ತಪಸ್ಸುಗಳಿಂದ ಅರಿಯಲಾರೆವು, ಜ್ಞಾನ ವೈರಾಗ್ಯಗಳಿಂದ ತಿಳಿಯಲಾರೆವು, ನಮ್ಮ ಶಕ್ತಿಯಿಂದ ಅರ್ಥ ಮಾಡಿಕೊಳ್ಳಲಾರೆವು, ವೇದಗಳಿಂದ ಹಿಡಿಯಲಾರೆವು. ಅವನನ್ನು ಕೇವಲ ಭಕ್ತಿ ಸೇವೆಯಿಂದ ಮಾತ್ರ ಆಕ್ರಮಣ ಮಾಡಬಹುದು. ಬೆಣ್ಣೆಗಳ್ಳನನ್ನು ನಾವು ಬರೀ ಒಂದೇ ಒಂದು ಭಕ್ತಿ ಸೇವೆಯಿಂದ ಮಾತ್ರ ಹಿಡಿಯಬಹುದು, ಬೇರೆ ಯಾವ ಮಾರ್ಗದಿಂದಲೂ ಸಾಧ್ಯವಿಲ್ಲ. ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವ ವಿಷತೆ ತದನಂತರಂ. ಹೇ ಅರ್ಜುನ, ಭಕ್ತಿ ಸೇವೆಯಿಂದ ಮಾತ್ರ ನನ್ನನ್ನು ನಾನಿರುವಂತೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಇಂತಹ ಭಕ್ತಿಯಿಂದ ಮನುಷ್ಯನು ನನ್ನ ಪೂರ್ಣ ಪ್ರಜ್ಞೆಯನ್ನು ಪಡೆದಾಗ ಭಗವದ್ಧಾಮವನ್ನು ಪ್ರವೇಶಿಸಬಲ್ಲ. ನೋಡಿ, ಭಕ್ತ್ಯಾ ಮಾಂ ಅಭಿಜಾನಾತಿ, ಈ ರೀತಿಯಲ್ಲಿ ಕೃಷ್ಣನು ಹೇಳುತ್ತಾನೆ. ಒಬ್ಬನು ಎಷ್ಟೇ ದೊಡ್ಡ ಜ್ಞಾನಿಯಾಗಿರಲಿ, ವೇದಗಳನ್ನರಿತವನಾಗಿರಲಿ, ಆದರೆ ಅವನು ಕೃಷ್ಣನನ್ನು ಸೇರಲು ಸಾಧ್ಯವಿಲ್ಲ, ಕೃಷ್ಣನನ್ನು ಪಡೆಯಲು ಸಾಧ್ಯವಿಲ್ಲ. ಈ ಒಂದು ವಿಷಯದಲ್ಲಿ ಒಂದು ಸುಂದರವಾದ ಚರಿತ್ರೆ ಇದೆ, ಒಂದು ಚಿಕ್ಕ ಕತೆ ಇದೆ. ಶ್ರೀಲ ಪ್ರಭುಪಾದರು ಸುಂದರವಾಗಿ ಹೇಳಿದ್ದಾರೆ. ನಾರದ ಮುನಿಗಳು ಕೃಷ್ಣ ಪ್ರಜ್ಞೆಯನ್ನು ಹರಡಲು, ಭಕ್ತಿಯನ್ನು ಹರಡಲು ಎಲ್ಲ ಕಡೆ ತಿರುಗುತ್ತಲೇ ಇರುತ್ತಾರೆ, ಎಲ್ಲ ಲೋಕಗಳಿಗೆ ಹೋಗುತ್ತಲೇ ಇರುತ್ತಾರೆ. ಈ ರೀತಿಯಲ್ಲಿ ತಿರುಗುತ್ತಿರಬೇಕಾದರೆ ಈ ಭೂಲೋಕದಲ್ಲಿ ಒಬ್ಬ ಬ್ರಾಹ್ಮಣನನ್ನು ನೋಡುತ್ತಾರೆ. ತುಂಬಾ ದೊಡ್ಡ ಪಂಡಿತನು ಆ ಬ್ರಾಹ್ಮಣನು, ವೇದಗಳನ್ನೆಲ್ಲ ಓದಿದವನು, ನಿಪುಣನು. ಅವನನ್ನು ನೋಡುತ್ತಾರೆ ನಾರದ ಮುನಿಗಳು. ಆಗ ನಾರದ ಮುನಿಗಳನ್ನು ನೋಡಿ ಬ್ರಾಹ್ಮಣನು ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ, ಹೇ ಮುನಿಗಳೇ, ಎಲ್ಲಿಗೆ ಹೋಗುತ್ತಿದ್ದೀರಾ? ಆಗ ಮುನಿಗಳು ಹೇಳುತ್ತಾರೆ, ನಾನೀಗ ವೈಕುಂಠ ಲೋಕಕ್ಕೆ ಹೋಗುತ್ತಿದ್ದೇನೆ. ಓ ಹೌದಾ, ಹಾಗಾದರೆ ನನಗೆ ಮುಕ್ತಿ ಯಾವಾಗ ಸಿಗುತ್ತದೆ ಎಂದು ಆ ಭಗವಂತನ ಬಳಿ ಕೇಳಿ. ಆಗ ಸರಿ ಎನ್ನುತ್ತಾರೆ ನಾರದ ಮುನಿಗಳು. ನಂತರ ಸ್ವಲ್ಪ ಮುಂದೆ ಹೋಗುತ್ತಿರಬೇಕಾದರೆ ಒಬ್ಬ ಚಮ್ಮಾರನು ಸಿಗುತ್ತಾನೆ ನಾರದ ಮುನಿಗಳಿಗೆ, ಕಾಬ್ಲರ್, ಚಪ್ಪಲಿಗಳನ್ನು ಹೊಲಿಯವನು. ಆತನು ಭಗವಂತನ ಪರಮ ಭಕ್ತನು. ನಾರದ ಮುನಿಗಳನ್ನು ನೋಡಿದ ಕೂಡಲೇ ನಮಸ್ಕರಿಸುತ್ತಾನೆ, ಮುನಿಗಳ ಚರಣ ಕಮಲಗಳಿಗೆ ಬಿದ್ದು ನಮಸ್ಕರಿಸುತ್ತಾನೆ. ನಂತರ ನಾರದ ಮುನಿಗಳಿಗೆ ಹೇಳುತ್ತಾನೆ, ಗುರುಗಳೇ, ದಯವಿಟ್ಟು ಶ್ರೀಮನ್ನಾರಾಯಣನ ಬಳಿ ಇದನ್ನು ಕೇಳಿ. ಈ ಜೀವಿಗೆ ಯಾವಾಗ ಮುಕ್ತಿ ಸಿಗುತ್ತದೆ, ವೈಕುಂಠದಲ್ಲಿ ಅವನ ಸೇವೆ ನನಗೆ ಯಾವಾಗ ಲಭ್ಯವಾಗುತ್ತದೆ ಎಂದು ಕೇಳಿ. ಆಗ ನಾರದ ಮುನಿಗಳು ಸರಿ ಎಂದು ಹೊರಡುತ್ತಾರೆ, ವೈಕುಂಠವನ್ನು ಸೇರುತ್ತಾರೆ. ನಾರದ ಮುನಿಗಳಿಗೆ ತುಂಬಾ ಶಕ್ತಿ, ಭೌತಿಕ ಲೋಕಗಳನ್ನು ಪ್ರವೇಶಿಸುವ ಮಾತಿರಲಿ, ಅವರಿಗೆ ಆಧ್ಯಾತ್ಮಿಕ ಲೋಕಗಳನ್ನು ಕೂಡ ಸುಲಭವಾಗಿ ಪ್ರವೇಶಿಸಲು ಸಾಧ್ಯ. ಇದು ಅವರು ಭಕ್ತಿ ಸೇವೆಯಲ್ಲಿ ಪಡೆದ ಸಿದ್ಧಿ. ಹೀಗಾಗಿ ನಾರದ ಮುನಿಗಳು ವೈಕುಂಠವನ್ನು ಪ್ರವೇಶಿಸುತ್ತಾರೆ. ನಂತರ ವಿಷ್ಣುವನ್ನು ಭೇಟಿ ಮಾಡುತ್ತಾರೆ, ನಮಸ್ಕರಿಸುತ್ತಾರೆ, ಭಜಿಸುತ್ತಾರೆ, ಸಂಕೀರ್ತನೆಯನ್ನು ಮಾಡಿ ಪ್ರಭುಗಳನ್ನು ತೃಪ್ತಿಪಡಿಸುತ್ತಾರೆ. ನಂತರ ಕೇಳುತ್ತಾರೆ, ಹೇ ಪ್ರಭು, ಭೂಮಂಡಲದಲ್ಲಿ ಬ್ರಾಹ್ಮಣನೊಬ್ಬನು ನನ್ನನ್ನು ನಿಮ್ಮ ಬಳಿ ಈ ಪ್ರಶ್ನೆಯನ್ನು ಕೇಳಲು ಹೇಳಿದನು, ದಯವಿಟ್ಟು ಉತ್ತರವನ್ನು ನೀಡಿ. ಬ್ರಾಹ್ಮಣನಿಗೆ ಯಾವಾಗ ಮುಕ್ತಿ ಸಿಗುತ್ತದೆ? ಆಗ ಭಗವಂತನು ಹೇಳುತ್ತಾನೆ, ಓ ಆ ಬ್ರಾಹ್ಮಣನಿಗೋ, ಅವನಿಗೆ ಯಾವಾಗ ಮುಕ್ತಿ ಎಂದು ನನಗೆ ಗೊತ್ತಿಲ್ಲ. ಇನ್ನೂ ಅನೇಕ ಜನ್ಮಗಳನ್ನು ಅವನು ದಾಟಬೇಕು. ಆಗ ನಾರದ ಮುನಿಗಳಿಗೆ ಆಶ್ಚರ್ಯವಾಗುತ್ತದೆ. ನಂತರ ಚಮ್ಮಾರನ ಬಗ್ಗೆ ಕೇಳುತ್ತಾರೆ. ಹೇ ಪ್ರಭು, ಹೋಗಲಿ. ಆ ಚಮ್ಮಾರನಿಗೆ, ಆಲದ ಮರದ ಕೆಳಗೆ ಕುಳಿತಿರುವ ಆ ಚಮ್ಮಾರನಿಗೆ ಯಾವಾಗ ಮುಕ್ತಿ ಸಿಗುತ್ತದೆ? ಆಗ ಭಗವಂತನು ಹೇಳುತ್ತಾನೆ, ಇದೇ ಅವನ ಕೊನೆಯ ಜನ್ಮ. ನಂತರ ಜನ್ಮದಲ್ಲಿ ನನ್ನ ಧಾಮವನ್ನು, ವೈಕುಂಠವನ್ನು ಪ್ರವೇಶಿಸುತ್ತಾನೆ. ನಾರದ ಮುನಿಗಳಿಗೆ ಈಗ ಇನ್ನೂ ಆಶ್ಚರ್ಯವಾಗುತ್ತದೆ. ಆಶ್ಚರ್ಯವಾಗಿ, ಇದೇನು ಆಶ್ಚರ್ಯ ಶ್ರೀಮನ್ನಾರಾಯಣ ಎಂದು ಪ್ರಶ್ನಿಸುತ್ತಾರೆ. ಆಗ ನಾರಾಯಣನು ಹೇಳುತ್ತಾನೆ, ಹೇ ನಾರದ, ಅವರಿಗೆ ನೀನು ಈ ವಿಷಯವನ್ನು ಹೇಳಿದಾಗ ನಾನು ಏನು ಮಾಡುತ್ತಿದ್ದೆ ಎಂದು ಕೇಳುತ್ತಾರೆ. ಆಗ ನೀನು ಹೇಳು, ನಾನು ಸೂಜಿಯೊಳಗೆ ಆನೆಯನ್ನು ತೂರಿಸುತ್ತಿದ್ದೆ ಎಂದು. ಸೂಜಿಯ ಕಣ್ಣಿನೊಳಗೆ ಆನೆಯನ್ನು ತೂರಿಸುತ್ತಿದ್ದೆ ಎಂದು ಹೇಳು. ಸರಿ ಎಂದು ನಾರದ ಮುನಿಗಳು ಬಿಟ್ಟರು ವೈಕುಂಠವನ್ನ. ಬಂದರು ಬ್ರಾಹ್ಮಣನ ಬಳಿ. ಆಗ ಬ್ರಾಹ್ಮಣನು ನಾರದ ಮುನಿಗಳ ಬಳಿ ತುಂಬಾ ಕುತೂಹಲದಿಂದ ಕೇಳುತ್ತಾನೆ, ಮುನಿಗಳೇ, ನೋಡಿದಿರಾ ನಾರಾಯಣನನ್ನು? ಕೇಳಿದಿರಾ ನನ್ನ ಮುಕ್ತಿಯ ಬಗ್ಗೆ? ಆಗ ನಾರದ ಮುನಿಗಳು ಹೇಳುತ್ತಾರೆ, ಹೌದು ಬ್ರಾಹ್ಮಣರೇ, ನಿಮಗೆ ಮುಕ್ತಿ ಯಾವಾಗ ಎಂದು ಭಗವಂತನಿಗೆ ಗೊತ್ತಿಲ್ಲ. ನೀವು ಇನ್ನೂ ಎಷ್ಟೊಂದು ಜನ್ಮಗಳನ್ನು ದಾಟಬೇಕಾಗುತ್ತದೆ. ಇದನ್ನು ಕೇಳಿದ ಬ್ರಾಹ್ಮಣನಿಗೆ ಕೋಪ ಬರುತ್ತದೆ. ನಾನು ವೇದಗಳನ್ನೆಲ್ಲ ಅರಿತವನು, ನನಗೆ ಮುಕ್ತಿ ಇಲ್ಲವೇ? ಸಾಕು ಮಾಡಿ ನಿಮ್ಮ ಮಾತನ್ನು, ನೀವು ಸುಳ್ಳು ಹೇಳುತ್ತಿದ್ದೀರಾ. ಸರಿ, ನನ್ನ ಪ್ರಶ್ನೆಗೆ ಉತ್ತರವನ್ನು ನೀಡಿ. ನೀವು ವೈಕುಂಠಕ್ಕೆ ಹೋದಾಗ ಏನು ಮಾಡುತ್ತಿದ್ದನು ಆ ನಾರಾಯಣನು? ಓ, ನಾರಾಯಣನು ಒಂದು ಆನೆಯನ್ನು ಸೂಜಿಯೊಳಗೆ ತೋರಿಸುತ್ತಿದ್ದನು ಎಂದು ಉತ್ತರಿಸುತ್ತಾರೆ ನಾರದ ಮುನಿಗಳು. ಸೂಜಿಯೊಳಗೆ ಆನೆಯನ್ನ? ಇದೇನು ತಮಾಷೆ, ಇದು ಹೇಗೆ ಸಾಧ್ಯ? ಒಂದು ಆನೆಯನ್ನು ಹೇಗೆ ಸಣ್ಣ ಸೂಜಿಯ ಕಣ್ಣಿನೊಳಗೆ ತೋರಿಸಲು ಸಾಧ್ಯ? ನಿಮ್ಮ ಮಾತುಗಳನ್ನು ನಾನು ನಂಬುವುದಿಲ್ಲ, ಬಿಟ್ಟು ಬಿಡಿ ನನ್ನನ್ನು ಎಂದು ಹೇಳುತ್ತಾನೆ ಬ್ರಾಹ್ಮಣನು. ನಂತರ ನಾರದ ಮುನಿಗಳು ಚಮ್ಮಾರನ ಬಳಿ ಹೋಗುತ್ತಾರೆ. ಆಗ ಚಮ್ಮಾರನು ಪುನಃ ನಮಸ್ಕರಿಸುತ್ತಾನೆ ಭಗವಂತನ ಪರಮ ಭಕ್ತರಾದ ನಾರದ ಮುನಿಗಳಿಗೆ. ನಂತರ ಕೇಳುತ್ತಾನೆ, ಸ್ವಾಮಿಗಳೇ, ನನ್ನ ಪ್ರಶ್ನೆಯನ್ನು ಭಗವಂತನ ಬಳಿ ಕೇಳಿದ್ದೀರಾ? ಹೌದಪ್ಪ, ನಾನು ಕೇಳಿದ್ದಾಯಿತು. ನಿನಗೆ ಈ ಜನ್ಮದಲ್ಲಿ ಈ ಭೌತಿಕ ಬಾಳು ಮುಕ್ತಾಯವಾಗುತ್ತದೆ, ಮರು ಜನ್ಮದಲ್ಲಿ ನೀನು ವೈಕುಂಠಕ್ಕೆ ಮರಳುತ್ತೀಯ ಎಂದು ಹೇಳುತ್ತಾರೆ ನಾರದ ಮುನಿಗಳು. ಆಗ ಚಮ್ಮಾರನಿಗೆ ತುಂಬಾ ಸಂತೋಷವಾಗುತ್ತದೆ. ನಾರದ ಮುನಿಗಳಿಗೆ ಮತ್ತೆ ಮತ್ತೆ ನಮಸ್ಕರಿಸುತ್ತಾನೆ. ಈಗ ಪರಮಾನಂದದಲ್ಲಿ ಅವನು ಕೂಡ ಕೇಳುತ್ತಾನೆ, ಸ್ವಾಮಿಗಳೇ, ನೀವು ಅಲ್ಲಿಗೆ ಹೋದಾಗ ಆ ನನ್ನ ಪ್ರಭುಗಳು ಏನು ಮಾಡುತ್ತಿದ್ದರು? ಓ ನಾರಾಯಣನು ಒಂದು ಆನೆಯನ್ನು ಸೂಜಿಯೊಳಗೆ ತೋರಿಸುತ್ತಿದ್ದನು ಎಂದು ಉತ್ತರಿಸುತ್ತಾರೆ ನಾರದ ಮುನಿಗಳು. ಆಗ ಚಮ್ಮಾರನು ಹೇಳುತ್ತಾನೆ, ಆ ದೇವೋತ್ತಮ ಪರಮ ಪುರುಷನು ಏನನ್ನಾದರೂ ಮಾಡಬಲ್ಲ, ಇಂತಹ ಆಶ್ಚರ್ಯಕರವಾದ ಕೆಲಸಗಳನ್ನು ಮಾಡುತ್ತಲೇ ಇರುತ್ತಾನೆ. ಈ ರೀತಿಯಲ್ಲಿ ಭಗವಂತನನ್ನು ಹೊಗಳುತ್ತಾನೆ. ಅದಕ್ಕೆ ನಾರದ ಮುನಿಗಳು ಕೇಳುತ್ತಾರೆ, ವತ್ಸನೆ, ನೀನು ಇದನ್ನು ನಂಬುತ್ತೀಯಾ? ಇದು ಹೇಗೆ ಸಾಧ್ಯವೆನ್ನುತ್ತೀಯಾ? ಆಗ ಚಮ್ಮಾರನು ಹೇಳುತ್ತಾನೆ, ಗುರುಗಳೇ, ಭಗವಂತನಿಗೆ ಅಸಾಧ್ಯವಾದದ್ದು ಯಾವುದು ಉಂಟು? ಇಲ್ಲಿ ನೋಡಿ, ನಾನು ಈ ಆಲದ ಮರದ ಕೆಳಗೆ ಕುಳಿತುಕೊಂಡಿದ್ದೇನೆ. ಎಷ್ಟೊಂದು ಲೆಕ್ಕವಿಲ್ಲದ ಚಿಕ್ಕ ಹಣ್ಣುಗಳು ಬೀಳುತ್ತಲೇ ಇರುತ್ತವೆ. ಈಗ ಈ ಒಂದೊಂದು ಹಣ್ಣಿನಲ್ಲಿ ಈ ದೊಡ್ಡ ದೊಡ್ಡ ಆಲದ ಮರಗಳನ್ನು ಅವನಿಟ್ಟಿರಬೇಕಾದರೆ, ತೂರಿಸಿರಬೇಕಾದರೆ, ಒಂದೇ ಒಂದು ಆನೆಯನ್ನು ಸೂಜಿಯಲ್ಲಿ ತೂರಿಸಲು ಅವನಿಗೆ ಹೇಗೆ ಅಸಾಧ್ಯ? ಅವನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಈ ರೀತಿಯಲ್ಲಿ ಮಾತನಾಡುತ್ತಾನೆ ಚಮ್ಮಾರನು. ಆಗ ನಾರದ ಮುನಿಗಳಿಗೆ ಅರ್ಥವಾಗುತ್ತದೆ, ಶ್ರೀಮನ್ನಾರಾಯಣನ ಉತ್ತರದ ರಹಸ್ಯವು ಅರ್ಥವಾಗುತ್ತದೆ. ನೋಡಿ, ಒಂದು ಬೀಜದಲ್ಲಿ ದೊಡ್ಡ ವೃಕ್ಷವನ್ನಿಡಬೇಕಾದರೆ ಭಗವಂತನಿಗೆ ಅಸಾಧ್ಯವಾದದ್ದು ಏನೂ ಇಲ್ಲ ಎಂದು ನಂಬಿದನು ಚಮ್ಮಾರನು. ಭಕ್ತಿ ಸೇವೆಯನ್ನು ಆಚರಿಸುತ್ತಿದ್ದವನು, ಆದರೆ ವೇದಗಳನ್ನು ಅಧ್ಯಯನ ಮಾಡಿದವನಿಗೋ ನಂಬಿಕೆ ಇಲ್ಲ. ಬ್ರಾಹ್ಮಣನಿಗೆ ನಂಬಿಕೆ ಇಲ್ಲ, ಶೂದ್ರನಿಗೆ ನಂಬಿಕೆ ಉಂಟು, ಆದರೆ ಬ್ರಾಹ್ಮಣನಿಗೆ ನಂಬಿಕೆ ಇಲ್ಲ. ಆದ್ದರಿಂದಲೇ ಬ್ರಹ್ಮ ಸಂಹಿತೆಯಲ್ಲಿ ಈ ಶ್ಲೋಕವು ಹೇಳಿದೆ, ಅದ್ವೈತಂ ಅಚ್ಯುತಂ ಅನಾದಿಮನಂತ ರೂಪಂ ಆದ್ಯಂ ಪುರಾಣ ಪುರುಷಂ ನವಯೌವನಂ ಚ ವೇದೇಶು ದುರ್ಲಭಂ ಅದುರ್ಲಭಂ ಆತ್ಮ ಭಕ್ತೌ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ವೇದೇಶು ದುರ್ಲಭಂ ಅದುರ್ಲಭಂ ಆತ್ಮ ಭಕ್ತೌ, ವೇದಗಳಲ್ಲಿ ಅವನು ಸಿಗುವುದಿಲ್ಲ, ಆದರೆ ಅದುರ್ಲಭಂ ಆತ್ಮ ಭಕ್ತೌ, ಭಕ್ತಿಯಿಂದ ಮಾತ್ರ ದುರ್ಲಭನು ಅದುರ್ಲಭನಾಗುತ್ತಾನೆ, ಸಿಗದವನು ಸಿಗುತ್ತಾನೆ. ನೋಡಿ, ಸಿಗದವನು ಸಿಗುತ್ತಾನೆ. ಆದ್ದರಿಂದ ನಾವು ಪರಿಶುದ್ಧ ಭಕ್ತರ ಆಶ್ರಯವನ್ನು ಪಡೆದು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ನಮಗೆ ಯಾವ ಅರ್ಹತೆಗಳು ಬೇಕಾಗಿಲ್ಲ, ಶ್ರೀಲ ಪ್ರಭುಪಾದರಂತಹ ಪರಿಶುದ್ಧ ಭಕ್ತರ ಆಶ್ರಯವನ್ನು ಪಡೆದರೆ ಸಾಕು, ನಾವು ಸುಲಭವಾಗಿ ಅವನ ಬಳಿ ಸೇರಬಹುದು. ಅವರು ಹೇಳಿದ ನಾಲ್ಕು ನಿಯಮಗಳನ್ನು ಆಚರಿಸಿದರೆ ಸಾಕು, ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳಿದರೆ ಸಾಕು, ನಾವು ಕೂಡ ಆ ಚಮ್ಮಾರನ ಹಾಗೆ ವೈಕುಂಠ ಲೋಕಕ್ಕೆ ಸುಲಭವಾಗಿ ಪ್ರವೇಶಿಸುತ್ತೇವೆ. ಹರೇ ಕೃಷ್ಣ.